ನಾಮ ಯಸ್ಮಿನ್ ಯಸ್ಮಿನ್ ಭೂತೆ ಲಯ ಉಚ್ಚತೆ ಇತಿ ಶೇಷ ಕ್ರಮವಾಗಿ ಹೇಳಿಬಿಟ್ಟಿದ್ದಾರೆ. ತಥಾಚ ತತ್ತದ್ದೇವಾನಾಂ ತತ್ತದ್ಭೂತೆ ಏವಲ ಸಾಕ್ಷಾತ್ ಸಾನ ಸಾಕ್ಷಾತ್ ಲಯೋ ವಕ್ತವ್ಯ. ತಥಾಚ ತತ್ತದ್ದೇವಾನಾಂ ತತ್ತದ್ಭೂತೆಯೇವ ಸಾಕ್ಷಾತ್ ಲಯ. ಇದು ಸಾಕ್ಷಾತ್ ಅಂದ್ರೆ ಏನು, ಡೈರೆಕ್ಟ್. ಕೊನೆಗೆಲ್ಲ ದೇವರ ಲಯ ಅಂತಾರೆ, ವಿಚಾರ ಬೇರೆ. ಇಮ್ಮಿಡಿಯೇಟ್ ಆಗಿ ಬಿಂಬ ಪ್ರತಿಬಿಂಬ ಭಾವ ಯಾರಲ್ಲಿ ಇದೆಯೋ, ಜನರಲ್ ಆಗಿ ಸ್ವಲ್ಪ ದೇವತೆಗಳ ವ್ಯತ್ಯಾಸ ಆಗುತ್ತೆ. ಇತಿ ನೈಕಸ್ಮಿನ್ ಭೂತೆ ಸರ್ವೇಷಾಂ ಲಯ ಇತಿ ಭಾವ. ತತ್ತದುತ್ಪನ್ನಾನಾಂ ಯದಿ ತತ್ರ ತತ್ರ ಲಯ ತರ್ಹಿ ವರುಣಾದಿ ಅನುತ್ಪನ್ನ ಅಸ್ಮಿ ಪ್ರಭೂತೀನಾಂ ವರುಣಾದೌ ಲಯೋ ನಸ್ಯಾದಿತಿ ಬಾಧಕ ಪರಿಹಾರಾರ್ಥಂ ಸಮಾನ ಲೋಕನ್ಯಾಯ ವಿವೃಣೋತಿ ತತ್ಸತ್ ಸಮಾನಾನಾಂ ತತ್ ಸಮಾನಾಂಚ ಇತಿ. ಅಲ್ಲಿ ಸೂಕ್ಷ್ಮ ವಿಚಾರ ಬಂದಲ್ಲಿ ಕೆಲಸತ್ತೇನಾಗಿದೆ, ಅವರಿಂದ ಹುಟ್ಟಿಲ್ಲ, ಅವರಿಂದ ಹುಟ್ಟಿಲ್ಲ, ಅದರಲ್ಲೂ ಲಯ ಹೊಂದಾರೆ ಹೇಗೆ ಅಂತ ಕೇಳಿದರೆ, ತತ್ತತ್ ಸಮಾನಾನ ಒಬ್ಬರು ಹುಟ್ಟಿದ್ದನ್ನು ಹೇಳಿದ ಮೇಲೆ ಆ ಸ್ಕರ್ಮಾನ ಕಕ್ಷೆಯಲ್ಲಿ ಯಾರಿರ್ತಾರೋ ಅವರೆಲ್ಲ ಲಯ ಎಲ್ಲಿ ಹೊಂದಾರೆ, ಇವರೆಲ್ಲರದು ಅವರು ಅಲ್ಲೇ ಲಯ ಹೊಂದಾರೆ. ಅವರೆಲ್ಲ ಸಾಕ್ಷಾತ್ ಸೃಷ್ಟರಾಗದೆ ಹೋಗಿದ್ರು ಕೂಡ ಸಮಾನ ಕಕ್ಷೆಯಲ್ಲಿರೋರು, ಅವ್ರಿಗೆ ಅಪ್ಲಿಕಬಲ್ ಇದು ಅಂತ ಹೇಳಿ ಬೇರೆ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡಿರಬಹುದು, ಆದರೆ ಸಾಮ್ಯ ಇರೋದ್ರಿಂದಾಗಿನೇ ಅವ್ರಿಗೇನು ಮಾಡ್ತಾರೆ, ಈಕ್ವಲ್ ಗ್ರೇಡ್. ಒಬ್ಬನೇ ಸಂಬಳ ಫಿಕ್ಸ್ ಮಾಡಿದ ಡೈರೆಕ್ಟ್, ಅದು ಯಾವುದೋ ಡಿಪಾರ್ಟ್ಮೆಂಟ್ ಡೈರೆಕ್ಟರು ಒಂದು ಕಕ್ಷೆಯಲ್ಲಿ ಬರ್ತಾರೆ, ಅವ್ರೇನು ಮಾಡ್ಬೇಕು, ಎಲ್ಲರಿಗೂ ಕೂಡ ಏನಾಗಿರ್ಬೇಕದು, ಕಾಮನ್ ಸ್ಯಾಲ್ರಿ ಒಂದೇ, ವ್ಯತ್ಯಾಸ ಆಗೋದಿಲ್ಲ. ಆ ಪೋಸ್ಟ್ ಇರ್ತಕ್ಕಂಥ ಹೆಸರು ಮಾಡೋದ್ರಿಂದ ಸಾಕ್ಷಾತ್ ಹುಟ್ಟೋದು ಮುಖ್ಯವಾದ ಕಾರಣ. ಜೊತೆಗೆ ಸಮಾನರು ಕೂಡ ಏನು ಮಾಡ್ತಾರೆ, ವರುಣಾದಿ ಉತ್ಪನ್ನ ಅಬಾದಿ ದೇವತಾ ಸಮಾನಾನಾದಿಗಳಿಂದ ಹುಟ್ಟಿದ ಅಬಾದಿ ದೇವತೆ, ವರುಣ ದೇವರಿಂದ ಹುಟ್ಟಿದ ಅಭಿಮಾನಿ ದೇವತೆಗಳಿದ್ದಾರೆ. ಅಬಾದಿಗಳು ಅಂದರೆ ಅಭಿಮಾನಿ ದೇವತೆಗಳು ಅಂತ ಅರ್ಥ. ವರುಣಾದಿ ಅನುತ್ಪನ್ನಾನ ಅಶ್ವಿಪ್ರಭೃತೀನಾಂ, ವರುಣಾದಿಗಳು ಅಶ್ವಿನಿಗಳಿಂದ ಹುಟ್ಟಿಲ್ಲ, ಸ್ವಸಮಾನ ಅಬಾದಿ ದೇವತಾಲಯ ಸ್ಥಾನೇ ವರುಣಾದವರು ಇತ್ಯರ್ಥ. ವರುಣನಿಂದ ಹುಟ್ಟಿದ ಅಭಿಮಾನಿ ದೇವತೆಗಳು ಹೇಗೆ ವರುಣ ಲಯ ಹೊಂತಾರೋ ಅದೇ ರೀತಿಯಾಗಿ ವರುಣನಿಂದ ಹುಟ್ಟದೇ ಹೋಗಿದ್ದರೂ ಕೂಡ ಅಶ್ವಿನಿ ದೇವತೆಗಳು ಮೊದಲಾದವರು ವರ್ಣನ ಮೂಲಕವೇ ಲಯ ಹೊಂದುತ್ತಾರೆ. ಇದು ಕ್ಲಾರಿಫಿಕೇಶನ್. ಜನರಲ್ ಆನ್ಸರ್ ಏನು, ಹುಟ್ಟಿದವರ ಲಯ, ಅದಕ್ಕೆ ಜೊತೆಗೆ ಹುಟ್ಟಿದವರ ಜೊತೆಗೆ ಅವರು ಸಮಾನರಾದವರು ಕೂಡ ಇವರು ಹುಟ್ಟಿದವರೇ ಲಯ ಹೊಂತಾರೆ, ಅವರಲ್ಲೇ ಇವರು ಲಯ ಹೊಂತಾರೆ. ಕ್ವಚಿತ್ ಏವಂ ವಿಧಾನಾಂ ಅನ್ಯತ್ರ ಲಯ ದರ್ಶನಾಮ ಇತ್ಯತಃ ವಿಶೇಷ ವಚನಾಭಾವೇ. ಮತ್ತೊಂದು ಪ್ರಶ್ನೆ, ಕೆಲವು ಸರ್ತಿ ಇದು ಹೆಚ್ಚು ಕಡಿಮೆ ಆದ ಕಾಣುತ್ತೆ ವಾಕ್ಯಗಳಲ್ಲಿ, ಆ ರೀತಿ ಆಗಿಲ್ಲ ಅಂದರೆ ವಿಶೇಷ ವಚನ. ಜನರಲ್ ರೂಲ್ ಅಂದರೆ ಹೀಗೆ, ಎಕ್ಸೆಪ್ಷನ್ ಅವೆಲ್ಲ ಕೂಡ ಎಲ್ಲಿ ಬೇರೆ ಹೇಳಿರ್ತಾರೋ ಜನರಲ್ಲ ರೂಲ್ ಅಪ್ಲೈ ಆಗೋದು ಅಪ್ಲೈ ಆಗಿಬಿಡುತ್ತೆ. ಎಕ್ಸೆಪ್ಷನ್ ಕಂಡ್ರೆ ಏನು ಮಾಡಬೇಕು, ಅದನ್ನು ಎಕ್ಸೆಪ್ಷನ್ನೇ ಹೊರತು ಈ ನಿಯಮಕ್ಕೇನಿಲ್ಲ, ಭಂಗ ಇಲ್ಲ. ಅದು ಎಕ್ಸೆಪ್ಷನ್ ಓನ್ಲಿ ಪ್ರೂವ್ಸ್ ದಿ ರೂಲ್ ಅಂತೇಳಿ. ಎಕ್ಸೆಪ್ಷನ್ ಪದಕ್ಕೆ ಅರ್ಥ ಬರೋದು ಯಾವಾಗ, ರೂಲ್ ಇದ್ದರೆ, ಇಲ್ಲ ರೂಲ್ ಅಂತ ಕರೆಯೋದೇ ಇಲ್ಲ. ಅದು ಸರ್ವೇ ನಿಯಮ ಸಾಪವಾದ ಅಂತ ಒಂದು ಮಾತಿದೆ, ಪ್ರತಿಯೊಂದು ನಿಯಮಕ್ಕೂ ಏನಿರುತ್ತೆ, ಎಕ್ಸೆಪ್ಷನ್ ಅಂತ ಇರುತ್ತೆ. ಆದ್ದರಿಂದ ಸಮಸ್ಯೆ ಇಲ್ಲ. ರೂಲ್ನಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತೆ, ಹೆಚ್ಚು ಕವರ್ ಆಗೋದು ಯಾವುದರಲ್ಲಿ, ರೂಲಲ್ಲಿ. ಒಂದೆರಡು ಮಾತ್ರ ಏನಾಗುತ್ತೆ, ಅದು ಯಾವಾಗ ಎಕ್ಸೆಪ್ಷನ್ಸ್ ಎಷ್ಟಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಎಕ್ಸೆಪ್ಷನ್ ಜಾಸ್ತಿ ಅದೇ ರೂಲ್ ಆಗಿಬಿಡುತ್ತೆ, ಆಗಿಲ್ಲ ಸ್ವಲ್ಪ ಇರಬೇಕಷ್ಟೆ. ಯಾವಾಗ ರೂಲ್ ಮಾಡೋದು ಹಾಗೇನೆ, ರೂಲ್ ಮಾಡಬೇಕಾದ್ರೂ ಕೂಡ ರೂಲ್ ಇರೋದನ್ನು ರೂಲ್ ಅರ್ಥ ಮಾಡ್ಕೊಳ್ಬೇಕಾದ್ರೂ ಕೂಡ ಯೋಚನೆ ಡಿಡಕ್ಟಿವ್ ಇಂಡಕ್ಟಿವ್ನಲ್ಲಿ ಕರೆಕ್ಟ್ ಏನು ಮಾಡಿ ಎಲ್ಲ ನೋಡ್ತಾರೆ, ಯಾವುದು ಕಾಮನ್ ಹಾಕಿ ತೆಗೆದು ಬಿಡ್ತಾರೆ, ಅಕಸ್ಮಾತ್ ಸೇರಿದ್ರೆ ಬೇರೆ ಹಾಕ್ತಾರೆ ಅಷ್ಟೇ ಹೊರತು ಸೇರ್ಸಕ್ಕೆ ಇಷ್ಟಪಡೋದೇ ಮುಖ್ಯವಾದ ಕ್ರಮ. ನಚ ನ ಕೇವಲ ಮಿದಂ ಯುಕ್ತಿತ ದ್ವಿತೀಯ ಸಮಾನ ಅನೇನ ಸಮಾನ ಲೋಪ ಇತ್ಯತ್ರ ಸಮಾನಾನಾಮಿತಿ ಆವೃತ್ತಿ. ಅರ್ಥ ಏನಾಯಿತು ಅಂದರೆ, ದ್ವಿತೀಯ ಸಮಾನಾನಾಮಿತ್ಯಸ್ಯ ಅನಂತರಂ ಲಯಸ್ಥಾನ ಇತಿ ಶೇಷ ಇತ್ಯುಕ್ತಂ. ದ್ವಿತೀಯ ಸಮಾನಾನಾಮಿತ್ಯಸ್ಯ ಅನಂತರಂ ಲಯಸ್ಥಾನೆ, ಎರಡನೇವರು ಏನಿದ್ದಾರಲ್ಲ ಆ ಸಮಾಧಾನಿಸಿಕೊಂಡವರು ಅವರಲ್ಲಿ ಲಯಸ್ಥಾನ ಒಂದೇ ಆಗಿರುತ್ತೆ ಅಂತ ಅರ್ಥ. ನ ಕೇವಲ ಮಿದಂ ಯುಕ್ತಿತಃ ಕಿಂ ತರಿ ಇತ್ಯತಃ ವಿಶೇಷ ಶ್ರುತಿಯಶ್ಚೈ. ಈ ರೀತಿ ಓ ಏನೋ ಅಡ್ಜಸ್ಟ್ ಮಾಡಿಬಿಟ್ರಲ್ಲ ಕೊನೆಗೆ, ಯುಕ್ತಿ ಮಾಡಿರಲ್ಲ ಅಂತ ಕೇಳಬೇಡ, ವಾಕ್ಯನೂ ಹಾಗೇ ಇದೆ. ಏನು ನಿಯಮನ ಮಾಡಿದ್ದೇವೆ, ವಾಕ್ಯ ಹಾಗೇ ಇದೆ, ಲಾಜಿಕಲಿ ಹೇಳಿದ್ವಿ ಅಷ್ಟೇ ಹೊರತು ಇರೋದು ಪ್ರಮಾಣ ಹಾಗೇ ಇದೆ. ಯಾವುದೋ ಒಂದು ರೂಲನ್ನು ರೂಲ್ ಕೋರ್ಟ್ ಮಾಡಿದರೆ ಸಾಕು, ಏನೋ ಕ್ವಶನ್ ಮಾಡಿದ್ರೆ ಏನು ಮಾಡ್ತಾರಾಗ, ಯುಕ್ತಿಯಿಂದ ಸಮರ್ಥನೆ ಮಾಡ್ತಾರೆ. ನೋಡಯ್ಯ ರೂಲ್ ಹೇಳೋದಕ್ಕೆ ಅರ್ಥ ಇದೆ, ಮತ್ತು ಇಲ್ಸಿಗೆ ಎಲ್ಲ ಹಾಕಿರ್ತಾರೆ, ಇಲ್ಲಿ ಏನು ಹಾಕಿರ್ತಾರೆ, ಇಲ್ಲಿ ಬಿಲ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ನೋ ಸ್ಟಿಕ್ ನೋ ಬಿಲ್ಸ್ ಅಂತ ಹಾಕಿರ್ತಾರೆ. ಅದು ಸ್ಟ್ರಿಕ್ಟ್ಲಿ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಮೇಲೆ ಹಾಕಿರ್ತಾರೆ. ಸಾಮಾನ್ಯವಾಗಿ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಎಲ್ಲ ಹಾಕಿರ್ತಾರೆ. ಅದಕ್ಕೆ ಏನು ಕಾರಣ ಬರೆದಿರೋದಿಲ್ಲ ಅಲ್ಲಿ, ಅವ್ನು ಯಾಕೆ ಗಲಾಟೆ ಮಾಡೋಕ್ಕೆ ಬರ್ತಾನೆ, ಅವ್ರು ಹೇಳ್ತಾರೆ. ಸರಿಯಾಗಿ ಹೇಳಿದವರು ಬೈದ್ರೆ ಇವರು ಬೈದ್ರೆ ಕಳಿಸ್ತಾರೆ, ಅದೇನಿಲ್ಲ. ಅಕಸ್ಮಾತ್ ಕೇಳಿದ್ರೆ ಹೇಳ್ತಾರೆ. ಇದೆಲ್ಲ ನ್ಯಾಷನಲ್ ಮಾನ್ಯುಮೆಂಟ್ಸ್ ಆದ್ದರಿಂದ ಈ ಫೋಟೋ ಅವೈಲ್ ಮಾಡಿದರೆ ಇದನ್ನು ದುರುಪಯೋಗ ಮಾಡಿಕೊಳ್ಳೋ ಚಾನ್ಸ್ ಇರುತ್ತದೆ. ಯುಕ್ತಿ ಅವರೆಲ್ಲ ಯುಕ್ತಿ ಬರೆಯೋದಿಲ್ಲ ಅಲ್ಲಿ. ಬರವಣಿಗೆಯಿಂದ ಏನೇ ಒಂದು ಯಾವುದೇ ನಿಯಮ ಮಾಡಿದಾಗ ಏನಿರುತ್ತೋ, ಒಂದು ನಿಯಮದ ಹಿಂದೆ ಲೈಟ್ ಇಲ್ಲದೆ ರಾತ್ರಿ ವಾಹನ ಓಡಿಸ್ಬಾರ್ದು, ಇದು ನಿಯಮ. ಇದು ಪೊಲೀಸ್ ಇಡ್ಲಕ್ಕೆ ಕಷ್ಟ ಸಾಕು. ಕಾರಣ ಕೇಳಿದ್ರೆ ಏನಂತ ಹೇಳ್ತಾರಾಗ, ಓ ಇನ್ನೊಬ್ರು ಆಕ್ಸಿಡೆಂಟ್ ಮಾಡಿ ನೀರು ಮಾಡ್ಕೊಂಡು ಇನ್ನೊಬ್ರು ಮಾಡ್ತೀಯ, ಅದಕ್ಕೆ ಅದು ಯುಕ್ತಿ. ಅದು ಗೊತ್ತಾಯ್ತಾ, ಪ್ರತಿಯೊಂದು ರೂಲ್ ಮಾಡ್ಬೇಕಾದ್ರೆ ಏನಿರುತ್ತೆ ಹಿಂದೆ? ಯುಕ್ತಿ ಇರುತ್ತೆ. ನಾವು ಯುಕ್ತಿ ರೂಲ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಯುಕ್ತಿ ಬೇಸಿಸ್ ಮೇಲೆ ಅರ್ಥ. ಅವ್ರು ಹೇಳೋದು ಕರೆಕ್ಟ್ ಆಗಿದೆ, ಅವಾಗ ಹೆಗಲಾಟಿ ಮಾಡಿ ಹೇಳ್ಬೋದು. ಇವತ್ತು ಯಾರು ಇದ್ದಿಲ್ಲ ಅಂತ ಹೋದೆ, ಯಾರು ಇದ್ರೆ ಏನು ಮಾಡ್ತಿದ್ದೆ ಹೇಗಿದ್ರೆ? ಗೊತ್ತಾಯ್ತಾ, ಕೆಲಸ ಸಿಗ್ನಲ್ ಕೊಟ್ಟಿರೋ ಎಲ್ಲ ಸ್ಟಾಪ್ ಆಗಿರೋದು. ನಾನ್ಯಾಕೆ ಹೋಗಬಾರ್ದು? ಯಾಕೆ? ಯಾವುದೋ ಒಂದು ಕೊಟ್ಟಿರ್ತಾರೆ, ನಮಗೆ ಗೊತ್ತಿಲ್ಲ. ಗೊತ್ತಾಯ್ತಾ, ಅವ್ರು ನಮ್ಮದು ಕೊಡೋವರೆಗೂ ಹೋಗಬಾರ್ದು. ಹೇಗೋ ಯಾರು ಇಲ್ಲ ಅಂತ ಕೊಟ್ಟಿರ್ತಾರೆ, ಯಾರು ಇರೋದೇ ಇಲ್ಲ. ಈ ತಿರುಗ್ತಾ ಬರುತ್ತೆ, ಒಬ್ಬರು ಇರೋದೇ ಇಲ್ಲ ಆ ಸಮಯದಲ್ಲಿ. ಅವಾಗ ಯಾರು ಇಲ್ಲ ಅಂತ ಹೋಗಬಾರ್ದು. ಯಾಕೆ? ಕೆಲಸ ಎಲ್ಲೋ ಅವನಿಗೆ ಕೊಟ್ಟಿರ್ತಾರೆ, ಇಲ್ಲೇ ಇರಬೇಕು ಅಂತ ಏನಿಲ್ಲ. ಅವನು ಆ ಟೈಮ್ನೊಳಗೆ ಅವೈಲ್ ಮಾಡ್ಕೊಳಕ್ಕೆ ಎಲ್ರಿಗೂ ಅವಕಾಶ ಇದೆ. ಇಲ್ಲವರೆ ನಾನು ಅಸ್ಮಾತ್ ಹೊರಟಿ ಅವನು ಇಲ್ಲ ಅಂತ ಬಂದ ಹೊಡೆದಾಯ್ತು ಅಂತ ಬೇಕಾದ್ರೆ ತೋರಿಸ್ತಾರೆ. ಅವನು ಪೀಸ್ ಪೀಸ್ ಆಗೋಗ್ಬಿಡುತ್ತೆ. ಅದು ನಿಯಮಗಳನ್ನು ಯಾವಾಗಲೂ ಕೂಡ ಆಗಿರಲಿ ಇಲ್ಲದೆ ಇರಲಿ ನಿಯಮ ಹಾಗೆ ಪಾಲನೆ ಮಾಡಬೇಕು. ಅದು ಯುಕ್ತಿ. ಅದು ಸೊ ಯುಕ್ತಿಯಿಂದ ವಿಷಯ ಪ್ರೂವ್ ಮಾಡಿದರೆ ತಪ್ಪದು. ಯುಕ್ತಿನ ಯಾವುದಕ್ಕೆ ಉಪಯೋಗಿಸ್ಬೇಕು? ಯಾವಾಗಲೂ ಸಪೋರ್ಟ್ ಮಾಡೋಕ್ಕೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಉಪಯೋಗಿಸ್ಬೇಕಷ್ಟೆ. ಉಪಪತ್ತಿ ಅವಕಾಶೋತ್ರಹಿ ಆಗಮಾರ್ಥ ವಿನಿರ್ಣಯ. ನಾವು ಆಗಮಾರ್ಥವನ್ನು ಹೇಳಬೇಕಾದ್ರೆ, ವಾಕ್ಯದ ಅರ್ಥ ಹೇಳಬೇಕಾದ್ರೆ ಯುಕ್ತಿ ಸಪೋರ್ಟ್ ತಗೋಬೇಕೇ ಹೊರತು ಯುಕ್ತಿನೇ ಬೇಸ್ ಮಾಡಬಾರ್ದು. ಬೇರೆ ಎಲ್ಲ ಎಲ್ಲ ಮತದವರು ಏನು ಮಾಡಿದರು? ಯುಕ್ತಿನೇ. ಅದಕ್ಕೆ ಆಚಾರ್ಯರು ಕರೆಕ್ಟ್ ಹೇಳಿ ಅನುಮಾನ ತೀರ್ತಾರೆ ಅಂತ ಸಂದರ್ಭ. ಯುಕ್ತಿನ ಸರಿಯಾಗಿ ಹೇಗೆ ಉಪಯೋಗಿಸ್ಬೇಕು ಎಂಬುದನ್ನು, ವಿತ್ ಪ್ರಾಪರ್ ಸಪೋರ್ಟ್ ಇದ್ದರೆ ಮಾತ್ರ ಯುಕ್ತಿ ಉಪಯೋಗಿಸ್ಬೇಕೇ ಹೊರತು ಸುಮ್ಮನೆ ಯುಕ್ತಿ ಫಾರ್ ಯುಕ್ತಿ ಸೇಕ್ ಅಂತ ಮಾಡಿದರೆ ಪ್ರತಿಯೊಂದು ಯುಕ್ತಿಗೂ ಏನು ಮಾಡಲಿಕ್ಕೆ ಬರುತ್ತೆ? ಪ್ರತಿ ಯುಕ್ತಿ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ಅದಕ್ಕೆ ಅರ್ಥ ಇಲ್ಲ. ಇಲ್ಲದೆ ಹೋದರೆ ಕೇವಲ ಯುಕ್ತಿ, ಕೇವಲ ಯುಕ್ತಿ ಅಂದರೂ ಒಂದೇ ಪ್ರಮಾ. ಅದಕ್ಕೆ ಯಾಕೆ ಅಂದರೆ ಹೇಗೂ ಅಲ್ಲಕ್ಕೆ ಮಾಡುತ್ತೆ. ಇದರ ಉಪಯೋಗಿಸ್ಬೋದಾಗ ಬಾಡಿಯ ದಾನ ಮಾಡ್ತಿದ್ದ, ಎಲ್ಲ ಲಾಟಿ ಹೊಡೆದಿದೆ ಅಂತ ಕಾಣದೆ ಅಂತ ಹೇಳಿದ್ರು. ಮಾಡಲೇ ಇಲ್ಲ, ರಾತ್ರಿ ಹೊರದಿದೆ, ಏನೋ ಒಂದು ಕಾರಣ ಇರಬೇಕು. ಇಲ್ಲದ್ರೆ ಮಾಡ್ತಾನೆ, ನಮಗೆ ಗೊತ್ತಿಲ್ಲ ಹಣೆ ಬಾರ ಅಂತ. ಇನ್ನೊಂದು ಮಾಡಲೇ ಇಲ್ಲ, ಎಷ್ಟು ಪುಟ ನೋಡು ಅಂತ ಹೇಳಿದ. ಸೊ ಮಾಡಿದರೂ ಕಾರಣ ಕೊಡಲಿಕ್ಕೆ ಬರುತ್ತೆ, ಬಿಟ್ಟು ಕಾರಣಕ್ಕೆ ಬಿಡುತ್ತೆ. ಅದು ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ, ಸಿಕ್ಕಾಬಿಟ್ಟು ದಾನ ಮಾಡ್ದ, ಎಷ್ಟು ಖುಷಿಯಾಗಿದೆ ನೋಡಿ ದಾನ ಮಾಡ್ತಿದ್ದಾರೆ ಅಂತ ಹೇಳೋದು. ಅವರು ಯಾರೋ ಹೋಗಿದ್ದು ಭಾರಿ ಖುಷಿಯಾಗಿಬಿಟ್ಟಿದೆ ಅಂತೆ. ಅದನ್ನು ಮಾಡಲಿಲ್ಲ ನೋಡಿದ್ರೆ, ಅವ್ರು ಹೋದ್ರು ಮಾಡಲಿಲ್ಲ, ಏನು ಹೇಳಬೇಕು ಇವನಿಗೆ ಅಂತ ಮತ್ತೆ ಬೈತಾರೆ. ಪ್ರತಿಯೊಂದು ಯುಕ್ತಿಗೂ ಏನಿರುತ್ತೆ? ಪ್ರತಿ ಯುಕ್ತಿ ಇದ್ದೇ ಇರುತ್ತೆ. ಆದರೆ ಯುಕ್ತಿ ಅಲ್ಟಿಮೇಟ್ ಅಲ್ಲ. ಕಾಮಾಚ ನಾನುಮಾನ ಅಪೇಕ್ಷಾ ಸೂತ್ರ ಇರೋದೇ ಹಾಗೆ. ಸೂತ್ರ ಹೇಗೆ ಬೇಕಾದ್ರೂ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಕೆಲವರು ಅವ್ರ ತಂದೆ ಮೇಲೆ ಭಾರಿ ಭಕ್ತಿ ಇದ್ದ ಅರ್ಥ ಮಾಡ್ಕೊಂಡ್ರು, ಪಾಪ ಒಳ್ಳೆ ರೀತಿ ಮಾಡ್ತಿದ್ದೆ, ಅಷ್ಟೇ ಅವ್ರಿಗೆ ಗೊತ್ತ ವಿಷಯ. ಹುಡುಗರಿಗೆ ದ್ವೇಷಗಳು ಏನು ಮಾಡಿದ್ರು ಈ ರೀತಿ ಅರ್ಥ ಮಾಡ್ಕೊಂಡ್ರು, ಅಷ್ಟು ಯಾವುದೋ ದುಡ್ಡು ಕರೆಸ್ಬೇಕಾಗಿದೆ, ಬ್ಲಾಕ್ ಮನಿ ಎಲ್ಲ ಕೊಟ್ಟು ಮುಗಿಸ್ಬಿಡ್ತಾನೆ ಅಂತ ಹೇಳಿ. ಅದು ಅರ್ಥ ಅಲ್ಲ ಅವನಿಗೆ, ಅದು ಗೊತ್ತಿಲ್ಲ. ಮಾತಾಡಬೇಕು ಮಾತಾಡ್ತಾನಂತೆ, ಅದೆಲ್ಲ ಕೇವಲ ಯುಕ್ತಿ. ಆದ್ದರಿಂದ ಹಾಗೆ ಉಪಯೋಗಿಸಬಾರದು. ಬ್ರಹ್ಮಸೂತ್ರಗಳೆಲ್ಲ ಯುಕ್ತಿನೇ. ಯಾವುದು ಕೇವಲ ಯುಕ್ತಿಯಲ್ಲಿ? ಎಂಥ ಯುಕ್ತಿ ಅದು? ಅಲ್ಟಿಮೇಟ್. ಆದ್ದರಿಂದ ಅದಕ್ಕೆ ಎಂತ ಕರೀತಾರೆ? ಬ್ರಹ್ಮಸೂತ್ರ, ಬ್ರಹ್ಮಮೀಮಾಂಸ, ಬ್ರಹ್ಮಸೂತ್ರ, ಪರವಿದ್ಯಾ, ಹೈಯೆಸ್ಟ್ ವಿದ್ಯಾ ಅಂತ ಹೇಳಿ. ಹೌದು, ಎಲ್ಲಿ ಆಗತ್ತೆ? ಎಲ್ಲೆಲ್ಲ ಯುಕ್ತಿಗೆ ಸೃಷ್ಟಿ ಎಂದು ನಿರವಕಾಶ ಆಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಗೊತ್ತಾಯ್ತಾ, ಅದು ಎಷ್ಟು ನಿರವಕಾಶ ಆಗ್ಬೋದು? ಯುಕ್ತಿಯಿಂದಲೇ ಶ್ರುತಿಯಿಂದಲೇ ಸಮ ಚೇಂಜ್ ಮಾಡಬೇಕೆ ಹೊರತು ರೂಲಿಗೆ ಇನ್ನೊಂದು ರೂಲ್ ಕೊಟ್ಟು ಮಾಡಿ ಆನ್ಸರ್ ಕೊಡಬೇಕೆ ಹೊರಟ್ರಲ್ಲ. ಎಷ್ಟೇ ಯುಕ್ತಿ ಕೊಟ್ಟರು ಕೂಡ ಈ ರೂಲ್ ರೂಲೇ. ಬಟ್ ಆ ಯುಕ್ತಿ ಸಪೋರ್ಟ್ ಮಾಡೋರು ಇನ್ನೊಂದು ರೂಲ್ ಸಿಕ್ತು, ಅವಾಗ ಕೊಡ್ಬೋದು ಅಷ್ಟೆ. ಆ ಬೇಸಿಸ್ ಮೇಲೆ ಕೊಡಬೇಕೆ ಹೊರತು ಒಂದು ಕೇವಲ ಯುಕ್ತಿ ಅನ್ನೋದು ಶ್ರುತಿಗಾಗಲಿ ಪ್ರತ್ಯಕ್ಷಕ್ಕಾಗಲಿ ಏನಾಗೋದಿಲ್ಲ. ಬಾಧಕ ಅದು ಸ್ವರೂಪತ ಏನದು? ಶ್ರೇಷ್ಠ. ಇವತ್ತು ತಂದೆ ಮಗ ಏಜ್ ಕೊಟ್ಟಿದ್ದ, ಮಗನ ಸಂಬಳ ಕೆಲಸ ಬೇಕಾದ ಬೇರೆ ಆಗ್ಬೋದು. ಏಜ್ ಮಾತ್ರ ಯಾರು ಜಾಸ್ತಿ ಇರಬೇಕು ಯಾವಾಗಲೂ? ಎಲ್ಲ ಅಪ್ಪನೇ ತಂದೆ ಜಾಸ್ತಿ ಅಂತ ಹಾಕಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅದೇನಂತಾರೆ, ಉಪಜೀವ ವಿರೋಧ ಮೇನ್. ಅದು ಮುಖ್ಯವಾದ ತಂದೆ ಮಗ ಅನಿಸ್ಕೋಬೇಕು, ಏನಾಗಿರ್ಬೇಕದು? ಪೂರ್ವಾಪರ ಸಂಬಂಧ ಇರಬೇಕು. ಅದಕ್ಕೆ ದುರ್ಯೋಧನ ಹುಚ್ಚು ಹುಚ್ಚು ಮಾತಾಡ್ತಾನೆ. ಇದೇ ರೀತಿ ಹುಚ್ಚ ಆದರೆ ಹುಚ್ಚ. ಪಾಂಡವರು ಬಂದರು ಧರ್ಮರಾಜನಿಗಾಗ 16 ವರ್ಷ, ಭೀಮಸೇನಿಗೆ 15, 14 ಅರ್ಜುನನಿಗೆ, 13 ಅವರಿಗೆ. ಋಷಿ ಕರ್ಕೊಂಡು ಬಂದರು, ಪಾಂಡವರಾಜ ಹೋಗಿಬಿಟ್ಟ, ಇವರು ಪಾಂಡವರಾಜನ ಮಕ್ಕಳು, ರಾಜ್ಯದವರು ತಿರ್ಸಕ್ಕೆ ಬಂದಿದ್ವಿ ಅಂತಂದ್ಬಿಟ್ಟು ಹೊರಟುಬಿಟ್ರು. ಅವರು ದುರ್ಯೋಧನ ಶೇಖರ್ ಮಾತಾಡ್ಕೊಂಡು ಬಾಧ ತೆಗೆದ್ರು. ಅವ್ರು ಒಳಗೆ ಬಿಟ್ಟರೆ ರಾಜ್ಯದಲ್ಲಿ ಶೇರ್ದಾರರಾಗ್ತಾರೆ, ಅವರು ರಾಜ್ಯ ಕೊಡಬೇಕಾಗತ್ತೆ. ಏನು ಮಾಡಬೇಕು? ಅವ್ರನ್ನ ಇಲ್ಲೆಜಿಟಿಮೇಟ್ ಅಂತ ಕ್ಲೈಮ್ ಮಾಡಬೇಕು. ಅವರು ಪಾಂಡವರಾಜನ ಮಕ್ಕಳೇ ಅಲ್ಲ ಅಂತ ಹೇಳಬೇಕು. ಏನು ಮಾಡಿದ್ರು ಅವರು? ಪಾಂಡರ ಆಮೇಲೆ ಹುಟ್ಟಿದ್ದಾರೆ ಇವರು. ಆದ್ದರಿಂದ ಆತನ ಮಕ್ಕಳಾಗ ಪಾಂಡವರು ಮೃತಿ ಕಿಲಪುರ ತನಯಾಹ ಕೊತಸ್ಯ. ಪಾಂಡುರಾಜ ಸತ್ತೇ ಹುಟ್ಟಿದವರು ಇವರೆಲ್ಲ ಕೂಡ, ಆದ್ದರಿಂದ ಸರಿಯಲ್ಲ ಅಂತ ವಾದ ಮಾಡಿದ್ರು. ಸತ್ತು 15 ದಿವಸ ಆಗಿದೆ, ಇವರು 16 ವರ್ಷ ಆಗಿದೆ. ಅದು ಯಾಕೆ ಇಟ್ಬೇಡಿ, ಹೇಗಾಗತ್ತೆ ವಾದ? ಅದು ಅರ್ಥ ಆಯ್ತಾ? ವಾದ ಮಾಡ್ಬೇಕಾದ್ರೆ ಬೇಸಿಸ್ ಬೇಕೋಬೇಡ. ಪಾಂಡುರಾಜ 15 ವರ್ಷ ಆಗಿ, ಪಾಂಡುರಾಜ ಸತ್ತೇರು ಹುಟ್ಟಿದ್ದಾರೆ ಅಂದರೆ ಇವರೆಲ್ಲ ಏನಾಗಿರಬೇಕು? 15 ದಿವಸ ಒಳಗಿರೋ ಕೂಸಾಗಿರ್ಬೇಕು. 15 ದಿವಸ ಯಾರು ಹುಟ್ಟೋದಿಲ್ಲ, ವಿಚಾರ ಬೇರೆ. ಅದು ಇಂಥ ಹುಚ್ಚಿತನ ಮಾತಾಡ್ತಾರೆ. ಅದರಿಂದ ಏನಾಯ್ತು ಅಲ್ಲಿಗೆ, ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವ್ನು ಉದ್ದ ಗೊತ್ತಾಯ್ತು, ಮೋಸ ಮಾಡಕ್ಕೆ ಮಾಡ್ತಾನೆ. ಕೆಟ್ಟುತ್ತಿ ಮಾಡ್ತಾನೆ, ಏನರ್ಥ? ಮೋಸ ಮಾಡಕ್ಕೆ ಮಾಡ್ತಾನೆ ಅಂತ ಅರ್ಥ. ಮುಂದೆ ಅದು ಹಾಗೆ ಗೊತ್ತಾಯಿತು. ಆ ಕತೆ ಮುಗಿದ್ರು. ಪಾಂಡವರು ಒಳಗೆ ಬಿಟ್ಕೊಂಡ್ರೆ ತಾ ಹೋಗ್ತೀವಿ ಅಂತ ಗೊತ್ತಿತ್ತು, ಒಳಗೆ ಬಿಟ್ಕೊಟ್ರೆ ಹೋಗಿಬಿಟ್ರು ಮನೆ. ವಿಶೇಷ ಶ್ರುತಿಶ್ಚ ಶ್ರುತಿಶ್ಚ ಪೃಥಿವ್ಯಾಂ ಋಭವ ಇತ್ಯಾದಿಕ ಭಾಷ್ಯೋದಾಹೃತ ದ್ರಷ್ಟವ್ಯ. ಎಂಥ ಎಕ್ಸೆಪ್ಷನ್ ಯಾವುದು ಅಂದರೆ ಪೃಥ್ವಿ ಲಯ ಹೊಂತಾರೆ ಅನ್ನೋ ವಾಕ್ಯ ಇದೆ, ಅದಕ್ಕೆ ಇವೆಲ್ಲ ಕ್ಲಾರಿಫಿಕೇಶನ್. ಅಲ್ಲಿ ಊಟ ಬರ್ತಾ ಇತ್ತಲ್ಲ, ಆಗಲಿಲ್ಲ ಅಂತ ತೋರಿಸ್ಕೊಟ್ರು. ವಿಶೇಷ ವಾಕ್ಯ ಇದ್ದಿದ್ದರಿಂದ ಏನೂ ಇಲ್ಲ. ಅನೇನ ಸಮಾನ ಲೋಪೋ ವಿಶೇಷ ಶ್ರುತಿ ರೂಪ ಮಾನಸಹಿತೋ ಲಯ ಇತಿ ಪ್ರಕಾರಾಂತರೇಣ ವಿರುತಂ ಭವತಿ. ಆದ್ದರಿಂದ ಸಮಾನ ವಿಷಯ ಬಂದಾಗ, ವಿಶೇಷ ಶ್ರುತಿಗಳು ಬಂದಾಗ ಆಗ ಹೆಚ್ಚು ಕಡಿಮೆ ಆಗತ್ತೆ, ಇಲ್ಲ ಹೋದರೆ ಈ ನಿಯಮ ಅಪ್ಲಿಕಬಲ್. ಏ ವಂಚ ಏನು ಇಬ್ಬರಿಗೆ ಲಯ, ಯಾರ್ಯಾರಿಗೆ? ಗರುಡ ಶೇಷ ಲ ಶೇಷವರಿಂದ ಹಾಗೆ ಇರ್ತಾರೆ. ವಾಯುದೇವರಿಗೆ? ವಾಯುದೇವರಿಗೆ ಲಯ ಇದ್ದ ಲಯ ಇಲ್ಲ. ಯಾತಕ್ಕೆ? ಲಯ ಬಿಟ್ಟರೆ ಮುಗ್ತಿದ್ದು ಅದು ಕೇಸು. ಇಲ್ಲಿ ಮುಂದೆ ಬ್ರಹ್ಮದೇವರಾಗಬೇಕು. ರುದ್ರದೇವರು ಆ ರೀತಿ ಲಯ ಹೊಂದೋದಿಲ್ಲ. ಆದ್ದರಿಂದ ಎರಡೇ ಮಾರ್ಗ, ಗರುಡ ಮಾರ್ಗ, ಶೇಷ ಮಾರ್ಗ ಅಷ್ಟೇ. ಲಯ ಅಂದರೆ ಲಯ ಎಲ್ಲ ರೀತಿ, ಈಗ ಮುಕ್ತಿಗೆ ಹೋಗೋ ಲಯದಲ್ಲಿ ಅವ್ರಿಗೆ ನಾಟ್ ಅಪ್ಲಿಕಬಲ್. ಅದು ಮುಂಚೆ ಸೃಷ್ಟಿ ಬರಬೇಕಲ್ಲ. ಟೆಂಪರರಿ ಹೊಂದೋದು ಯಾವುದರಲ್ಲಿ? ಅವರೀಗ ಶೇಷರಲ್ಲೇ ಹೊಂದಬೇಕು ಅಷ್ಟೇ. ಶೇಷ ಇಂಪಾಸಿಬಲ್, ಬ್ರಹ್ಮವಾಯುಗಳಲ್ಲಿ ಹೋಗಿ. ಯಾಕೆ ಸಮಾನರಾಗಿ ಆಗ್ತಾರೆ? ಸಮ ಅಂದ್ರೆ ಮೇಲಿನವರಲ್ಲಿ ಅಂತ ಹೇಳಿರೋದು, ಸಮ ಅಂದ್ರೆ ಸಮಾಜರಲ್ಲಿ ಅಂತ ಹೇಳಿಲ್ಲ. ಸಮ ಅಂದ್ರೆ ಅವ್ರ ಮೇಲಿನವರು ಅಂತ ಹೇಳಿದ್ರಿಂದ ಪುರುಷರು ಮತ್ತು ಸ್ತ್ರೀಯರು ಬೇರೆ, ಪುರುಷರು ಬೇರೆ. ಯಾರಿಗೆ? ಎಂಥ ಲಯ ಇಲ್ಲ, ಮುಕ್ತಿ ಲಯ ಇಲ್ಲ. ಮುಕ್ತಿ ಲಯ ಹೋದ್ರೆ ಮತ್ತೆ ಶೇಷಪದಿ ಬರಾಗಿಲ್ಲ, ಗೊತ್ತಾಯ್ತಾ? ಶೇಷದೇವರಿಗೆ ಎಂಥ ಲಯ ಇದೆ? ಒನ್ಸ್ ಫಾರ್ ಆಲ್ ಲಯ. ಅವ್ರು ಮತ್ತೆ ಏನಾಗೋದಿಲ್ಲ, ಹುಟ್ಟಿ ಬರೋ ಚಾನ್ಸ್ ಇಲ್ಲ. ಸೊ ವಾಯುದೇವರದ ಹಾಗೇನೆ, ಬ್ರಹ್ಮದೇವರ ಲಯ ಬೇರೆ. ಬ್ರಹ್ಮದೇವರು ಮುಕ್ತರಾಗ್ತಾರೆ, ಇವರು ಬ್ರಹ್ಮಪದಿ ಬರಬೇಕಾದ್ರಿಂದ ಹಾಗೇನೆ. ಅಂಥ ಲಯ ಇಲ್ಲ, ವ್ಯತ್ಯಾಸ ಇದೆ. ಟ್ರಾನ್ಸ್ಫರ್ಗು ಡಿಸ್ಮಿಸಲ್ ವ್ಯತ್ಯಾಸ ಇದ್ರೆ ಆಗ ಹೌದು ಲಯ ಲಯ ಇಲ್ಲ. ಅದು ಹೇಳ್ತಾ ಅದೆಲ್ಲ ಬರುತ್ತೆ ಈಗ, ಅದೆಲ್ಲ ಮುಂದೆ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಈಗ ಪ್ರಶ್ನೆ ಮಾಡ್ತಾ ಹಾಗೆ ಲಕ್ಷ್ಮೀದೇವಿ ಎಲ್ಲ ಲಯ ಅಂತ ಕೇಳ್ತಾನೆ, ಬಿಡೋದಿಲ್ಲ. ಬಾಲಲಕ್ಷ್ಮಿ ಎಲ್ಲಿ ಲಯ? ನೆಕ್ಸ್ಟ್ ಅಧಿಕರಣ ಅದೇ, ಗೊತ್ತಾಯ್ತಾ? ತತ್ತದ್ ರೂಪ. ಯಾಕೆ ನೀರು ಹೇಳಿ ನಮ್ಮ ಜನ ಕೇಳೋದು ಹಾಗೆ, ಎಲ್ಲರಿಗೂ ಅಪ್ಪ ದೇವರು, ದೇವ್ರಿಗೆ ಅಪ್ಪ ಯಾರು? ಇಂಥ ಪ್ರಶ್ನೆಗಳಿವೆಲ್ಲ ಕೂಡ. ಅಲ್ಲಿ ಏನು ಮಾಡಬೇಕಾಗ, ಇಲ್ಲಿ ಯುಕ್ತಿ ಫೇಲ್ ಆಗ ತಿಳಿಸ್ಬಿಡ್ಬೇಕಾಗ. ಒಬ್ಬ ಅಪ್ಪ ಭಗವನ್ ಮೇಲೆ ಅಪ್ಪ ಇರಲೇಬೇಕು ಅಂತ ನಿಯಮ, ಎಲ್ಲಿವರೆಗೂ ಇದು ದೇವರು? ಆಮೇಲೆ ಅಲ್ಲಿ ಆ ಪ್ರಶ್ನೆ ಹೊರಟೋಯ್ತಾರೆ. ಎಲ್ಲಿಗೆ? ಗಂಡಂದ್ರ ಜೊತೆಗೆ ಹೋಗಿ, ಇಲ್ಲಲ್ಲ, ಗಂಡದ್ರ ಲಯ ಅಲ್ಲ, ತಮ್ಮ ಸಮಾನ ಉತ್ತಮ ದೇವತೆಯಲ್ಲೇ ಲಯ. ಗೊತ್ತಾಯ್ತಾ? ಗಂಡ ಹೋಗೋದು ಮಾತ್ರ ಗಂಡದ್ರ ಸಮೇತ, ಈ ರೆಸ್ಪೆಕ್ಟ್ ಇಬ್ಬರು ಪ್ರತ್ಯೇಕ ಹಾಗೆ ಹೋಗ್ತಾರೆ, ಪ್ಯಾರಲ್ ಆಗಿ ಜೊತೆಗೆ ಹೋಗ್ತಾರೆ. ಅದಕ್ಕೇನೆ ಸಾಮಾನ್ಯವಾಗಿ ಪುರುಷರಲ್ಲೇ ಲಯ ಅನ್ನ ಕಾರಣ ಅದೇನೆ. ಏನ ಲಯ ಇಲ್ಲ ಅಂತ ಎಲ್ಲಿ ಹೇಳಿದೆ? ಹಾ, ಇವ ಗರುಡದೇ ಶ್ರೇಷ್ಠ, ರುದ್ರದೇ ಶ್ರೇಷ್ಠದೇವರಾಗ್ತಾರೆ. ಅದೇ ಶಿಫ್ಟ್ ಬಂದ ಪಾಕ್ತಾನೆ ಇರುತ್ತದೆ. ಏವಂಚ ತತ್ತದುತ್ಪನ್ನತ್ತೇನ ಅನುಕ್ತ ದೇವಾನಾಮಪಿ ಸಮಾನ ಲೋಪೇನ ತತ್ತದುತ್ಪನ್ನ ದೇವಾನಾಂ ತತ್ರ ತತ್ರ ಲಯ ಇತ್ಯುಕ್ತಂ ಯುಕ್ತಮಿತಿ ಭಾವ. ತತ್ತದುತ್ಪನ್ನತ್ವೇನ ಅನುಕ್ತ ದೇವಾನಾಮಪಿ ಅವರಿಂದ ಹುಟ್ಟಿದ್ದಾರೆ, ಆಯಾ ದೇವತೆಗಳಿಂದ ಹುಟ್ಟಿದ್ದಾರೆ ಅಂತ ಹೇಳದೆ ಹೋದರೂ ಕೂಡ ಸಮಾನರಾಗಿದ್ದಾಗ ಹುಟ್ಟಿದವರು ಯಾರ ಕಾರಣರಲ್ಲಿ ಲಯ ಹೊಂತಾರೋ ಇವರು ಹಾಗೆ ಲಯ ಹೊಂತಾರೆ ಎಂಬುದು ಅತ್ಯಂತ ಯುಕ್ತ ಅನ್ನೋ ಸಿದ್ಧಾಂತ. ಅಯಂಚ ನ್ಯಾಯ ದರ್ಶಯತೋ ಏನ ಹೇಳಿದಲ್ಲ, ಅದೇ ಜೊತೆಗೆ ಹೋಗ್ತಾರೆ. ದರ್ಶಯತೋ ಹೋಯಿತ್ತೇನೇನು ಶ್ರುತಿಯೋರಧಿ ಅಸಂದಿಗ್ಧ. ಏನಾಗಿದೆ ಈಗ, ಶ್ರುತಿಗಳು ಅಸಂದಿಗ್ಧವಾಗಿರೋದ್ರಿಂದ ಇತ್ಯ ಅನನುಗುಣತ್ವೋಕ್ತ್ಯ ತತ್ತದ್ಭೂತೋದ್ಭವತ್ವ ತತ್ತದ್ದೇವಾನಾಂ ತತ್ರ ತತ್ರ ಲಯ ಇತಿ ಉಕ್ತಿ ಸಾಹಿತ್ಯೇನ ಪ್ರಾಬಲ್ಯಂ ಸೂಚಯನ್ ತತ್ರ ಬಾಧಕ ಪರಿಹಾರಾರ್ಥತ್ವೇನ ಸೂಚಿತಃ. ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಬಾಧಕ ಇಲ್ಲ ಅಂತ ಹೇಳೋದಕ್ಕೋಸ್ಕರ ನ್ಯಾಯವನ್ನು ಹೇಳಿದ್ದಾರೆ. ಸಮಾನಾಧಿಕರಣಂ ನೆಕ್ಸ್ಟ್ ನಚ ಪ್ರಕೃತೇ ಸಂಸಾರಾಭಾವಾದಿನ ಈಶೇನಾಪಿ ಅನ್ಯಥಾ ಕರ್ತುಂ ಅಶಕ್ಯತ್ವೇನ ಸುದೃಢತ್ವ ಸರ್ವಸಾಮ್ಯಮೇವ ಈಶ್ವರೇಣ. ಪ್ರಕೃತಿ ಮಹಾಲಕ್ಷ್ಮಿಗೇನಿಲ್ಲ, ಸಂಸಾರಾಭಾವಾದಿನ, ಸಂಸಾರ ಇಲ್ಲ ಅವರಿಗೆ, ಜೊತೆಗೆ ಸಮವ್ಯಾಪ್ತಿ ಇದೆ. ಗೊತ್ತಾಯ್ತಾ, ಸಮಕಾಲ ಸಮ ದೇಶ ವ್ಯಾಪ್ತಿ ಇದೆ, ನಿತ್ಯ ಮುಕ್ತರಾಗಿದ್ದಾರೆ. ಅಂದಮೇಲೆ ಈಶೇನಾಪಿ ಅನ್ಯಥಾ ಕರ್ತು ಅಶಕ್ಯತ್ವೇನ, ದೇವರು ಕೂಡ ಅವ್ರನ್ನೇನು ಮಾಡೋಕ್ಕೆ ಬರೋದಿಲ್ಲ, ವ್ಯಾಪ್ತಿ ತೆಗಲಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಸುದೃಢತ್ವ ಸರ್ವಸಾಮ್ಯಮೇವ ಈಶ್ವರೇಣ. ಮಹಾಲಕ್ಷ್ಮಿಗೂ ದೇವರಿಗೆ ಏನು ಬರಲಿ, ಹಿಂದೆ ಕೇಳಿದ್ರು ವಾಯುದೇವರಿಗೂ ರುದ್ರದೇವರಿಗೂ ಸಾಮ್ಯ ಬರಲಿ ಅಂತ ಹೇಳಿದ್ರಲ್ಲ, ಆ ರೀತಿ ಕೇಳಿದ್ರು. ಹೇಗೆ ನಿತ್ಯ ಮುಕ್ತತ್ವ ಕಾಮನ್ ಫ್ಯಾಕ್ಟರು, ಸರ್ವತ್ರ ವ್ಯಾಪ್ತತ್ವ ಕಾಮನ್ ಫ್ಯಾಕ್ಟರು, ಸರ್ವ ಕಾಲ ವ್ಯಾಪ್ತತ್ವ ಕಾಮನ್ ಫ್ಯಾಕ್ಟರ್ ಅಂದಮೇಲೆ ಇಬ್ಬರು ಸಮ ಆಗಬೇಕಲ್ಲ ತಪಸ್ಸೆ ಮಾಡಿದ. ನಚೇತ್ ಸಂಸಾರಿತ್ವ, ಇಲ್ಲ ಅಂದರೆ ಹಾಗೆ ನಿತ್ಯ ಮುಕ್ತತ್ವ ತೆಗೆದು ಬಿಡಿ, ಏನಾಗಬೇಕು ಅವರು, ಅವರು ಸಂಸಾರಿಗಳೇ. ಆ ಲಯ ಹೇಳಿ, ಒಂದು ಕಡೆ ಲಯ ಹೇಳಿ ಆಗಿದ್ದರೆ ಹೇಳ್ತಾರೆ ತಪ್ಪದು. ಈಶ್ವರಸ್ಯ ಮಹಾಮಹಿಮತ್ವಾತ್, ಅದೇ ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಪರಮಾತ್ಮನ ಸಾಮರ್ಥ್ಯ ಎಂಥದ್ದು, ನಿತ್ಯ ಮುಕ್ತಳಾಗಿ ಸರ್ವತ್ರ ವ್ಯಾಪ್ತಳಾಗಿದ್ದರೂ ಕೂಡ ಅಂಥ ಮಹಾಲಕ್ಷ್ಮಿಯನ್ನು ಕೂಡ ಏನು ಮಾಡ್ತಾನೆ ಪರಮಾತ್ಮ, ನೇಮನ ಮಾಡ್ತಾನೆ. ತುಂಬ ಮುಖ್ಯ ಇದು. ಈಶ್ವರಸ್ಯ ಮಹಾಮಹಿಮತ್ವಾತ್, ಇವತ್ತೆಲ್ಲ ವಾದ ಹಾಗೆ ನಡೆದಿರೋದು, ಏನು ವ್ಯತ್ಯಾಸ, ಎಲ್ಲರೂ ಒಂದೇ, ಎರಡು ಕಾಲು ಎರಡು ಕೈ ಲೆಕ್ಕ ಹಾಕ್ತಾ ಕೂತ್ಬಿಡ್ತಾ, ಗೊತ್ತಾಯ್ತಾ? ಅಂದರೆ ಇಂಥದ್ದೆಲ್ಲ ಯುಕ್ತಿಗಳು ಹೋಗುತ್ತೆ. ಏನು ಹೈಟು ಇವನೇ ಜಾಸ್ತಿ, ಕೆಲಸ ಜೂನಿಯರೇ ಜಾಸ್ತಿ ಇರ್ತಾನೆ, ಏನು ಮಾಡ್ತೀರಿ? ಅದಕ್ಕೆ ಅಲ್ಲ ಕೆಲಸಕ್ಕೆ ಬಾರದು. ಯಾವ ಪ್ರಸಂಗದಲ್ಲಿ ಏನು ನೋಡಬೇಕು ಅದನ್ನು ನೋಡೋದು. ಹೈಟ್ ಪ್ರಸಂಗ ಬಂದಾಗ ಜಾಸ್ತಿ ಇರ್ಬೋದು ಅಷ್ಟೇ, ಬಟ್ ಹೆಚ್ಚು ಅಧಿಕಾರ ತೊಗೊಂಡಾಗ ಯಾರು ಜಾಸ್ತಿ ಆಗುತ್ತೆ ಹೊರತು ಫಿಸಿಕಲ್ ವೇಟ್ ಇತ್ಯಾದಿ ಕೌಂಟ್ ಆಗೋದಿಲ್ಲ. ಈಶ್ವರಸ್ಯ ಮಹಾಮಹಿಮತ್ವ ತುಂಬ ಇಂಪಾರ್ಟೆಂಟ್ ಅದು. ನಿತ್ಯ ಸಂಸಾರಿತ್ವಸ್ಯ ನಿತ್ಯಂ ತದನುಗ್ರಹಣೇ ಉಪಪತ್ತೇ, ನಿತ್ಯಂ ಅಸಂಸಾರಿತ್ವಸ್ಯ. ಹಾಗಿದ್ದರೆ ನಿತ್ಯ ಮುಕ್ತಳಾಗಿದ್ದಾರೆ ಮಹಾಲಕ್ಷ್ಮಿ, ಇವನೇನು ಕಂಟ್ರೋಲ್ ಮಾಡೋದು ಅಂದರೆ, ನಿತ್ಯಂ ತದನುಗ್ರಹೇಣೈವ ಉಪಪತ್ತೇ. ಮಹಾಲಕ್ಷ್ಮಿ ನಿತ್ಯ ಮುಕ್ತಳಾಗಿದ್ದಾರೆ ಎಂಬ ನಿಜ. ಆ ನಿತ್ಯ ಮುಕ್ತಳು ಅಂತ ಹೇಳಿದರೆ ಪರಮಾತ್ಮ ಅಧೀನರಲ್ಲ ಅಂತ ಅರ್ಥ ಅಲ್ಲ. ಇಬ್ಬರು ಪರ್ಮನೆಂಟ್ ಪೋಸ್ಟ್ ಅಂಥೇಳಿ, ಜೂನಿಯರು ಸೀನಿಯರ್ ಇಬ್ಬರು ಪರ್ಮನೆಂಟ್ ಅಪಾಯಿಂಟ್ಮೆಂಟು, ಯಾವಾಗಲೇ ನೀನೇನು ಕೇಳೋರು ಅಂತ ತಿಳಿಸ್ಬಿಡ್ತಾರಾ? ಪರ್ಮನೆಂಟ್ಲಿ ಏನಂತ ಆಗಿದೆ ಅಪಾಯಿಂಟ್ಮೆಂಟ್, ಅದು ಅವ್ರ ಸುಪೀರಿಯರ್ ಇನ್ಫೀರಿಯರ್ ಥರ ಆಗಿದೆ. ಅಪಾಯಿಂಟ್ಮೆಂಟ್ ಆಗಬೇಕಾದ್ರೇ ಏನಾಗಿದ್ದಾನೆ ಅವನು ಎಂದರೆ, ಇವೆಲ್ಲ ನಮಗೂ ಒಂದು ಎಷ್ಟೋ ಸಮಸ್ಯೆ ಬರುತ್ತೆ ನಮಗಾಗ. ಮಹಾಲಕ್ಷ್ಮಿ ನಿತ್ಯ ಮುಕ್ತಳು, ನಾರಾಯಣ ನಿತ್ಯ ಮುಕ್ತ ಅಂದಮೇಲೆ ತಾರತಮ್ಯ ಅವರಲ್ಲಿಲ್ಲ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಉತ್ತರ ಕೊಡ್ತಾನೆ. ನಿಜ ಅಸ್ವಾತಂತ್ರ್ಯ ಅವರಲ್ಲಿದೆ, ಸ್ವಾತಂತ್ರ್ಯ ದೇವರಲ್ಲಿದೆ. ಇಬ್ಬರು ಸಮಾನರಾದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಸಮಾನರು ಅಂದ್ರೇನು? ಗುಣತಃ ಸಮಾನರಾದ ಬಂದ್ಬಿಡುತ್ತ ಬ್ರಹ್ಮವಾಯುಗಳು ಅಂತ ಉಳತಃ ಕೂಡ ಸಮಾನರೇ. ಆದ್ದರಿಂದ ಏನಿಲ್ಲ ಅವರಲ್ಲಿ, ಆಶ್ರಯ ಆಶ್ರಯ ಭಾವ ಇಲ್ಲ, ಈ ಅರ್ಥದಲ್ಲಿಲ್ಲ. ಸೋತ್ತವರಿಗೂ ಅಥವರಿಗರ ಸಂಬಂಧ ಅವರಲ್ಲಿಲ್ಲ. ಸಮಾನನೀಯ ಏವಮೇ ತಥೋ ಅತ್ರಮಾನಯಾಮೆ. ಇಬ್ಬರು ಸಮಾನರಾದರೂ ಕೂಡ ಸೀರಿಯಾಲಿಟಿ ಇದೆ, ಆ ಥರ ಪರವಾಗಿಲ್ಲ. ಆದರೆ ಬಾಲವೃಷ್ಣ ಸೀರಿಯಾಲಿಟಿ ಕೂಡ ಹೇಳಾಗಿಲ್ಲ. ಲಕ್ಷ್ಮಣ ಇಬ್ಬರು ಕೂಡ ಸಮಕಾಲ ಅವ್ರದ್ದು, ಏಜ್ ವೈಜ್ ಇಬ್ಬರಿಗೂ ಸೇಮ್ ಏಜ್. ಗೊತ್ತಾಯ್ತಾ? ಅಂದರೆ ಇರೋದು ಅನಾದಿ ಮತ್ತು ನಿತ್ಯ ಇಬ್ಬರು ಈಕ್ವಲ್. ಅದೇ ರೀತಿ ನಿತ್ಯ ಮುಕ್ತತ್ವ ಕಾಮನ್ ಫ್ಯಾಕ್ಟರು. ಆದರೂ ಕೂಡ ಏನಿದೆ, ಎರಡ ಅದಕ್ಕೆ ಸಮಾನ ಅಂತ ಹೆಸರು. ಸಮಾನ ಅಂದ್ರೆ ಏನು? ಸಮಾನೂ ಹೌದು, ಸಮ ಅಲ್ದೇನೂ ಹೌದು, ಎರಡೂ ಇರೋದ್ರೆ ಸಮಾನ ಅಂತ ಕರೀತಾರೆ. ತದನ ನಿತ್ಯ ನಿತ್ಯ ಮುಕ್ತಳಾಗಿದ್ದಾರೆ ಅಂದರೆ, ನಿತ್ಯ ಮುಕ್ತಳಾಗಿರೋರು ಕೂಡ ದೇವರ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನ ಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. ಇವತ್ತು ನೋಡಿ ಎಷ್ಟು ಬೇಕು ನಿಮಗೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಪ್ಲೈ ಆಗದ್ರೆ ಯಾರು ಇಲ್ಲ ನೋಡಿ. ದ್ರವ್ಯಂ ಕರ್ಮಚ ಕಾಲಶ್ಚ ಕಾಲಶ್ಚ ಕಾಲಡಿ ಯಾವಕತ್ವ ಮಹಾಲಕ್ಷ್ಮಿಗೆ, ದ್ರವ್ಯ ನಿಯಾಮಕತ್ವ ಮಹಾಲಕ್ಷ್ಮಿದೇನೆ. ಸಕಲ ದ್ರವ್ಯ ನಿಯಾಮಕತ್ವ ಅಂದ್ರೆ ಮೂಢ ಜಡ ಪ್ರಕೃತಿ ನಿಯಾಮಕತ್ವ ಎಲ್ಲಿದೆ? ಎಲ್ಲಿದೆ ಜೀವ ಅಂತ ಇರೋದ್ರಿಂದ ಜೀವಶ್ಚ ಇರೋದು, ಬರೀ ಜೀವನೇ ಅಂತ ಹೇಳಿಲ್ಲ. ಜೀವನವೂ ಕೂಡ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ, ಬೇರೆ ಆಯ್ತು. ಮಹಾನ್ ಇವರು ಅವ್ರು ಇಬ್ಬರು ಕೂಡ ಅಂತ ಹೇಳಿ ಅಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವ ಏವಚ. ಗೊತ್ತಾಯ್ತಾ? ಯದನ ಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷಯ. ಇವ್ ನಮ್ಮನೆಯೇ ತಗೊಳ್ಳಿ, ಒಂದು ದೊಡ್ಡ ಪಾತ್ರೆ ತಂದ, ಒಂದಿಷ್ಟು ಮೀನುಗಳು ತೊಗೊಂಡು ಬಂದ, ಪಾತ್ರೆಯಲ್ಲಿ ನೀರು ಹಾಕಿದ, ತಕ್ಷಣ ಮೀನುಗಳನ್ನು ಅದ್ರಲ್ಲಿ ಹಾಕಿಬಿಟ್ಟು ಜೊತೆಗೆ ಹಾಕಿಬಿಟ್ಟ. ಎರಗಿದ್ದು ಅವತ್ತೇನೆ, ಮೀನು ಹಾಕಿದ್ದು ಅವತ್ತೇನೆ. ಇಬ್ಬರು ಕೂಡ ಏನಾಗಬೇಕಾಗಿದ್ರೆ, ಮೀನು ತೆಗೆದ ಸತ್ತೋಯ್ತು, ನೀರು ಹಾಗೇ ಇದೆ. ಏ ಇಬ್ಬರು ಸೇಮ್ ಏಜು, ಸೇಮ್ ಏಜ್ ಎಲ್ಲ ಒಂದಾಗಿದ್ರೆ ಏನು ಮಾಡಿ, ಸೇಮ್ ಪಾತ್ರೆ ಸೇಮ್ ಏಜು, ಏನಾಗಬೇಕಾಗಿತ್ತಾಗಿದ್ರೆ ಮೀನಿಗೆ ಅಫೆಕ್ಟ್ ಆಗಬಾರ್ದಾಗಿತ್ತು, ಅಥವಾ ನೀರಿಗೂ ಅಫೆಕ್ಟ್ ಆಗಬೇಕಾಗಿತ್ತು. ಮೀನು ಸತ್ತೋಯ್ತು, ನೀರು ಒಣಗೋಯ್ತು ಅಂತ ಹೇಳಬೇಕಿತ್ತು. ಇಲ್ಲ, ನೀರು ಹಾಗೇ ಇದೆ, ಮೀನು ಸತ್ತೋಗಿದೆ. ಸೇಮ್ ಡೇ ನಮ್ಮ ನಿತ್ಯ ಸೇಮ್ ಡೇ ಅಪಾಯಿಂಟ್ಮೆಂಟ್, 20 ಜನ ಅವಾಗ ಅಪಾಯಿಂಟ್ ಮಾಡಿದರು, ಸೀನಿಯರು ಜೂನಿಯರ್ ಎಲ್ಲ ಕೂಡ ಸೇಮ್ ಡೇ ಅಪಾಯಿಂಟ್ಮೆಂಟು, ಸೇಮ್ ಡೇ ರಿಪೋರ್ಟ್ ಮಾಡ್ಕೊತಾರೆ. ಇಷ್ಟಾದರೂ ಕೂಡ ಏನಿದೆ, ಏನು ವ್ಯತ್ಯಾಸ ಬಂದೇ ಬರೋದು. ಅವರು ಸೀನಿಯರ್ ಸೀನಿಯರೇ ಜೂನಿಯರ್ ಜೂನಿಯರ್, ಆ ಪೋಸ್ಟ್ ಆ ಪೋಸ್ಟೇ ಈ ಪೋಸ್ಟ್ ಈ ಪೋಸ್ಟ್. ನಾನು ಮೊದಲ ರಿಟೈರ್ಮೆಂಟಿಗೆ ಕೌಂಟ್ ಆಗುತ್ತೆ ಅಷ್ಟೇ. ಸೀನಿಯಾರಿಟಿ ಯಾವುದಕ್ಕೆ ಕೌಂಟ್ ಆಗುತ್ತೆ? ರಿಟೈರ್ಮೆಂಟ್ಗೆ ಹೊರತು ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ಪವರಿಗೆ ಕೌಂಟ್ ಆಗೋದು. ಒಬ್ಬ ರಿಟೈರ್ ಆಗೋ ಒಬ್ಬ ಸೀನಿಯರ್ ಹೆಡ್ ಕ್ಲರ್ಕು ಫಸ್ಟ್ಲಿ ಅಪಾಯಿಂಟೆಡ್ ಆಫೀಸರ್ಗೆ ಏನಾಗ್ತಾನೆ? ಅವನು ಸಬಾರ್ಡಿನೇಟಿವ್ ಫಸ್ಟ್ಲಿ, ಸೇಮ್ ಫಸ್ಟ್ ಡೇ ಅಪಾಯಿಂಟ್ ಆಗಿದ್ದಾನೆ. ಇವನು ಯಾವತ್ತು ರಿಟೈರ್ ಆಗ್ತಾನೆ ಸೇಮ್ ಡೇ. ಆದರೂ ಕೂಡ ಏನು ವ್ಯತ್ಯಾಸ ಇದೆ? ಇವನು ಆಫೀಸರೇ, ಅವನು ಕ್ಲರ್ಕೆ, ಅದು ಚೇಂಜ್ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪವರ್ ಅಂಬೋದೇ ಡಿಫ್ರೆಂಟ್, ಅದಕ್ಕೆ ಮಹಾಮಹಿಮಾ ಅಂತ ಕರೆದು. ಮಹಿಮಾ ಅಂದರೆ ಪವರ್ ಅಂತ ಅರ್ಥ. ದೇವರು ಮಹಾ ಪವರ್ ಅಂಥದ್ದಾದ್ರಿಂದ ಸಮರಾಗಿದ್ದಾರೆ ಅನ್ನೋದು ಯಾವುದಕ್ಕೆ ಕಾರಣ ಆಗೋದಿಲ್ಲ? ಅವರ ಈಕ್ವಾಲಿಟಿ ಕಾರಣ ಆಗೋದಿಲ್ಲ. ನೋಡಿ, ಸದಾ ಅನಿತ್ಯತೆಯ ಅನಿತ್ಯಂ ನಿತ್ಯಂ ನಿತ್ಯಾತ್ಮನ ಯತಃ ನಿತ್ಯೈವ ಶಕ್ತಿಯೇಶೋ ನಿಯಾಮಯತಿ ನಿತ್ಯದ. ಪರಮಾತ್ಮ ಅನಿತ್ಯವನ್ನು ಅನಿತ್ಯವನ್ನಾಗಿಯೇ ಪ್ರೊಟೆಕ್ಟ್ ಮಾಡ್ತಾನೆ, ನಿತ್ಯವನ್ನು ನಿತ್ಯವನ್ನಾಗಿಯೇ ಪ್ರೊಟೆಕ್ಟ್ ಮಾಡ್ತಾನೆ. ಇದು ಇಲ್ಲಿಂದ ಅಂದರೆ ಸ್ವಶಕ್ತಿಯೈವ, ತನ್ನ ಸಾಮರ್ಥ್ಯ ಅಂತ. ಸಾಮರ್ಥ್ಯ ಯಾವಾಗ ಬಂತು ಅಂದರೆ ನಿತ್ಯಯ, ಯಾವಾಗಲೂ ಇರೋದು. ಆದ್ದರಿಂದ ದೇವರು ಸರ್ವನಿಯಾಮಕನಾಗಿದ್ದಾನೆ. ಆ ಶ್ಲೋಕದ ಅರ್ಥನೇ ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮ. ಕಲಿಯುಗ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ. ಸೊ ದೇವರು ಮಾಡೋ ಕೆಲಸ ಎಲ್ಲ ಬಂದೋಯ್ತು, ಅದರಲ್ಲಿ ಸರ್ವಶಕ್ತತ್ವ ಎಲ್ಲ ಬಂದು ಹೋಗಿದೆ. ಆದರೆ ಶ್ರೀಜತ್ ಕಟಾಕ್ಷ ಬಲವತಿ ಎಲ್ಲ ಬರೋದು ಯಾವಾಗ? ದೇವರನುಗ್ರಹ ಇದ್ರೆ ಮಾತ್ರ. ಸೊ ಸ್ತೋತ್ರ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಸರಿಯಾಗಿ ಗೊತ್ತಿರಬೇಕು ಅಲ್ಲಿ ಯಾವ ಪದನೂ ಇದೆ. ಮೋಕ್ಷ ಕೂಡ ಸೇರಿಸ್ಬಿಟ್ಟಿದ್ದಾರೆ ಅದರಲ್ಲಿ. ಮಹಾಲಕ್ಷ್ಮಿ ಏನು ಸಾಮರ್ಥ್ಯ ಇದೆ, ಮೋಕ್ಷ ಕೂಡ ಶಕ್ತಿನೂ ಇದೆ. ಭಗವದ್ಗೀತಾ 12ನೇ ಅಧ್ಯಾಯ ಬಂದಿದ್ದೇ ಅದರಿಂದ. ಮಹಾಲಕ್ಷ್ಮಿ ಉಪಾಸನೆಯಿಂದನೂ ಮೋಕ್ಷ, ನಿನ್ನ ಉಪಾಸನೆಯಿಂದನೂ ಮೋಕ್ಷ. ಹಾಗೆ ಯಾರು ಉಪಾಸನೆ ಮಾಡಿ ಹೋಗೋದು ಶ್ರೇಷ್ಠ ಅಂತ ಕೇಳಿದ. ಅದಕ್ಕೆ ಹೇಳಿದ, ಹೌದು ಇಬ್ಬರಿಂದನೂ ಮೋಕ್ಷ ಇದೆ, ಆದರೆ ಲಕ್ಷ್ಮೀ ಉಪಾಸನೆ ಮಾಡಿದವರು ಕೂಡ ನನ್ನ ಹತ್ರ ಬಂದೇ ಮೋಕ್ಷಕ್ಕೆ ಹೋಗ್ಬೇಕು ಹೊರತು ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಲಕ್ಷ್ಮೀ ತನ್ನ ಅಪ್ಪಣೆ ತಗೊಂಡೇ ಮೋಕ್ಷ ಕೊಡ್ತಾ ಇರ್ತಾ, ಅವರೇ ಇಂಡಿಪೆಂಡೆಂಟಾಗಿ ಕೊಡೋದಿಲ್ಲ. ಅದೇ ಶ್ರೀಜತ್ ಕಟಾಕ್ಷ ಬಲವತಿ. ಇದು ಅರ್ಥ ಮಾಡಿ, ಡ್ರಾಫ್ಟ್ ಅಪ್ರೂವ್ ಇದ್ರೆ ಹಾಗೋ ಹಾಗೆ ಸೈನ್ ಅವನು ಮಾಡಿದ್ರೆ, ಡ್ರಾಫ್ಟ್ ಅಪ್ರೂವ್ ಮಾಡಿಬಿಟ್ಟಿದ್ದಾನೆ. ಆರ್ಡರ್ ಕೊಡೋದು ಇನ್ನೊಬ್ಬರು ಕೊಡ್ತಾ ಇದ್ದಾನೆ, ಬಟ್ ಅಪ್ರೂವ್ ಮಾಡಿದ್ದು ಯಾರೋ ಕಾಂಪಿಟೆಂಟ್ ಅಥಾರಿಟಿ. ಅವಾಗ ಅದಕ್ಕೆ ಬೆಲೆ ಬಂತು, ಇವನೇ ಮಾಡಿದ್ರೆ ಬೆಲೆ ಇಲ್ಲ. ಆ ರೀತಿ ಮಹಾಲಕ್ಷ್ಮಿ ಅನುಗ್ರಹ ಮಾಡೋ ದೇವ ಒಪ್ಪಿದ ಮೇಲೆ ಮಾತ್ರ. ಯಾವುದನ್ನ ನೋಡಿ ಅನಿಸ್ತಿ? ನಿತ್ಯ ಅನಿತ್ಯ ಇದೆ, ನಿತ್ಯ ಅಷ್ಟೇ ಅಲ್ಲ, ಅನಿತ್ಯತೆಯ ಅನಿತ್ಯಂ ನಿತ್ಯಂ ನಿತ್ಯತೆಯ ನಿತ್ಯಯೋ ಸತ್ಯಕ್ತೇಶೋ ನಿಯಾಮಯತಿ ನಿತ್ಯದ. ಎಲ್ಲ ನಿತ್ಯಗಳನ್ನು ಅನಿತ್ಯಗಳನ್ನು ಕೂಡ ನಿತ್ಯವಾದ ತನ್ನ ನಿತ್ಯಶಕ್ತಿಯಿಂದ ನಿತ್ಯದಲ್ಲೂ ನಿಯಮನ ಮಾಡ್ತಾನೆ ಅಂತ ಅರ್ಥ. ಇದು ಮುಂದಿನ ಶ್ಲೋಕ ಇದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವಶ್ಚೇತನಾ ಕೃತಿ ಪ್ರಕೃತಿ ಪುರುಷಶ್ಚವ ನ ಸಂತಿ ಯದುಪೇಕ್ಷಯ. ಪ್ರಕೃತಿ ಪುರುಷ ಅಲ್ಲೂ ಸೇರಿಸ್ಬಿಟ್ಟಿದ್ದ. ದ್ರವ್ಯ ಕರ್ಮ ಕಾಲ ಅಷ್ಟರಲ್ಲೇ ಬರ್ತಿತ್ತು, ಇದರಲ್ಲೂ ಸೇರಿಸ್ಬಿಟ್ಟಿದ್ದ. ಇತ್ಯಾದಿ ಶ್ರುತೇಶ್ಚ, ಈ ಶ್ರುತಿ ಇಲ್ಲಿ ಹೀಗಿದೆ. ಕೆಲವು ಕಡೆಗೆ ಎದುರು ಗ್ರಹ ಸಂತಿ ನ ಸಂತಿ ಅದು ಅಷ್ಟೇ ಇದೆ. ಭಾಗವತದ ವಾಕ್ಯನೂ ಹಾಗೇ ಇದೆ, ಇದು ಹಾಗೇ ಇದೆ. ಹೌದು, ಬ್ರಹ್ಮದೇವರು ಒಬ್ಬರಷ್ಟು ಎಲ್ಲ ಜೀವರು, ಪ್ರಕೃತಿ ಜಡ ಪ್ರಕೃತಿ ಮಹಾಲಕ್ಷ್ಮಿ ಚೇತನ ಇಬ್ಬರು ತಗೋಬೇಕು. ಇತ್ಯಾದಿ ಶ್ರುತೇಶ್ಚ, ಸೈನ್ಸ್ ಏನು ಒಪ್ಕೊಂತು, ಮ್ಯಾಟರ್ ಈಸ್ ಏನ್ ಎಟರ್ನಲ್, ಇಟ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿದ್ರು. ಆದರೆ ದೇವರು ಏನು ಮಾಡಬಲ್ಲ ಬೇಕಾದ್ರೆ ನಿಯಮನ ಮಾಡ್ತಾರೆ. ಬೇರೆ ಯಾರಿಂದಾನು ಏನು ಮಾಡೋಕ್ಕೆ ಬರೋದಿಲ್ಲ ಅದನ್ನು, ಕರೆಕ್ಟೇ. ಮೈನಸ್ ಗಾರ್ಡ್ ಅದು ಯೋಚನೆ ಮಾಡ್ತಾರೆ, ಅಂದರೆ ಅದು ಫಿಕ್ಸ್ಡ್ ಆಟೋಮೆಟಿಕ್, ಯಾರು ಏನು ಮಾಡೋಕ್ಕೆ ಬರೋಲ್ಲ ಅಂತ. ತಪ್ಪದು, ದೇವರ ಅಧೀನದಲ್ಲಿದ್ದು ಏನಾಗಿದೆ, ನೀರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಹೊರತು ದೇವ್ರ ಮನಸ್ಸು ಮಾಡಿದ್ರೆ ಏನು ಮಾಡಬಲ್ಲ ಬೇಕಾದ್ರೆ ನಾಶ ಮಾಡಬಲ್ಲ. ಮಾಡ್ತಾನೋ ಮಾಡೋದಿಲ್ಲ, ಕೆಪ್ಯಾಸಿಟಿ ವಹಿಸ್ತಗೊಂಡ್ರೆ ಏನರ್ಥ ಇದೆ? ಇವತ್ತು ಯಾರೋ ಒಬ್ಬರು ಕೂತಿದ್ದಾನೆ, ಮಗು ಇದೆ, ಮಗುಗೆ ಹೊಡೆದಾಗ ಹೊಡಲಕ್ಕೆ ಬರುತ್ತೋ ಇಲ್ವೋ? ಬರುತ್ತೆ. ಅದು ಹೊಡಿತಾನ ಇಲ್ಲ ಅಷ್ಟೇ. ಸೊ ಬರೋದೇ ಬೇರೆ, ಮಾಡ್ತಾನ ಬೇರೆ. ಆ ಅರ್ಥದಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ. ದೇವರು ಮಾಡೋದಿಲ್ಲ ಅಂದ್ಬಿಟ್ಟು ದೇವ್ರ ಶಕ್ತಿ ಇಲ್ಲ ಅಂತ ದೇವ್ರೆ. ಆದರೆ ದೇವ್ರ ನಿಯಮ ಏನು, ಆಯಾ ವಸ್ತುಗಳ ಸ್ವಭಾವನ ಹಾಗೆ ಪ್ರೊಟೆಕ್ಟ್ ಮಾಡೋದರಿಂದ ಏನು ಮಾಡೋದಿಲ್ಲ, ಹಾಗೆಲ್ಲ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯತಾತು ಕರಿಷ್ಯತಿ. ತುಂಬ ಇಂಪಾರ್ಟೆಂಟ್ ಅಧಿಕರಣ ಇದು. ವಿವರಣೆ ಎಲ್ಲ ನಾಳೆ, ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಇರೋದಿಲ್ಲ, ಪಾಠ್ಯ ಗುರುವಾರ ಪಾಠ ಇರುತ್ತೆ. ಕಂಟಿನ್ಯೂ. ಓಂ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ. ಹಾಂ.